ಶ್ರೋತೃಗಳೇ, ನಿಮಗೆ ಕರ್ತನ ಪವಿತ್ರ ನಾಮದಲ್ಲಿ ಪ್ರಣಾಮಗಳು. ಈ ವಾರವೆಲ್ಲ ನಾವು ಬೈಬಲ್ನಿಂದ ಕೆಲವು ಪ್ರಶ್ನೆಗಳ ಧ್ಯಾನ ಮಾಡುತ್ತಾ ಬಂದೆವು. ಇಂದಿನ ಪ್ರಶ್ನೆ ಈ ಸರಣಿಯಲ್ಲಿ ಕೊನೆಯದು, ನೀನು ನನಗೆ ಮೊರೆ ಇಡುವುದೇನು? ವಿಮೋಚನಾಕಾಂಡ 14:15 ವಚನದಲ್ಲಿ ಈ ಪ್ರಶ್ನೆ ಇದೆ. ಮೇಲ್ನೋಟಕ್ಕೆ ಸ್ವಲ್ಪ ಗದರಿಕೆ ತರನೂ ಕಾಣಿಸಬಹುದು, ಆದರೆ ಭಾಗವನ್ನು ಸಂಪೂರ್ಣ ಓದುವಾಗ ಇಲ್ಲಿ ಮೋಶೆ ಮತ್ತು ಇಸ್ರಾಯೇಲ್ಯರ ಸರ್ವ ಸಮೂಹವು ಯಹೋವನಿಗೆ ಗಾಬರಿ ಮತ್ತು ಕಳವಳದಿಂದ ದಿಕ್ಕೆಟ್ಟು ಮೊರೆ ಇಡುತ್ತಾ ಇದ್ದಾರೆ. ಆಗ ಯಹೋವನು ಈ ಗಾಬರಿಯ ಗೊಂದಲದ ಪರಿಸ್ಥಿತಿಯನ್ನು ಮೀರಿ ಏನು ಮಾಡಬೇಕು ಎನ್ನುವ ಸೂಚನೆಯನ್ನು ಮೋಶೆಗೆ ನೀಡುತ್ತಾ ಇದ್ದಾನೆ. ನಾವು ಅದನ್ನು ಓದುವುದಾದರೆ, ಆಗ ಯಹೋವನು ಮೋಶೆಗೆ, ನೀನು ನನಗೆ ಮೊರೆ ಇಡುವುದೇನು? ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲ್ಯರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ನೋಡಿದಿರಾ, ಅಷ್ಟು ದೊಡ್ಡ ಸಮಸ್ಯೆಗೆ ಉತ್ತರ ಮೋಶೆಯ ಕೈಯಲ್ಲಿಯೇ ಇತ್ತು. ದೇವರು ಅದನ್ನು ಮೋಶೆಯೊಂದಿಗೆ ಮಾಡಿದ ಮೊದಲ ಭೇಟಿಯಲ್ಲಿಯೇ ತಿಳಿಸಿ ಕೊಟ್ಟಿದ್ದನು. ಮೋಶೆ ಈಗ ಆ ಕೋಲನ್ನು, ಅಂದರೆ ದೇವದಂಡವನ್ನು ಸಮುದ್ರದ ಮೇಲೆ ಚಾಚಬೇಕು ಅಷ್ಟೆ. ಈಗ ಇದರ ಹಿನ್ನೆಲೆ ನೋಡೋಣ. ಆದಿಕಾಂಡ 15:1 ದೇವರು ಅಬ್ರಹಾಮನಿಗೆ ಆತನ ಮುಂದಣ ಸಂತತಿಯವರ ವಿಷಯದಲ್ಲಿ ಮಾತಾಡುತ್ತಾ 400 ವರ್ಷಗಳ ನಂತರ ಏನಾಗುವುದಂತ ಹೇಳಿರ್ತಾನೆ. ಅದರಂತೆ ಈಗ ಮೋಶೆಯ ಮೂಲಕ ಅಬ್ರಹಾಮನ ಸಂತಾನದವರಾದ ಇಸ್ರಾಯೇಲ್ಯರನ್ನು ಫರೋಹನ ಕೈಯಿಂದ ಬಿಡಿಸಿದ್ದಾನೆ. ಈಗ ಮೋಶೆಯು ಇಸ್ರಾಯೇಲರ ಜನ ಸಮೂಹದೊಡನೆ ಐಗುಪ್ತದಿಂದ ಹೊರಟು ಕೆಂಪು ಸಮುದ್ರದ ದಂಡೆಗೆ ಬಂದು ನಿಂತ್ಕೊಂಡಿದ್ದಾರೆ. ಅವರ ಸಂಖ್ಯೆ ಸುಮಾರು 600,000 ಗಂಡಸರು, ಜೊತೆಗೆ ಅವರ ಹೆಂಡತಿಯರು, ಮಕ್ಕಳು ಹಾಗೂ ಅವರಿಗೆ ಸೇರಿದ ಪಶುಗಳು, ಸಕಲ ಸಾಮಗ್ರಿಗಳು. ಕೇವಲ ಬಿಟ್ಟಿ ಕೆಲಸ ಮಾಡಿಕೊಂಡು ಫರೋನ ಅಧಿಕಾರಿಗಳಿಂದ ದೌರ್ಜನ್ಯಕ್ಕೆ ಒಳಗಾಗಿದ್ದ ಇಸ್ರಾಯೇಲರು ಈಗ ಒಮ್ಮಿಂದೊಮ್ಮೆಲೆ ಸ್ವಾತಂತ್ರ್ಯದ ತಂಗಾಳಿಯಲ್ಲಿ ಅವರು ದಾರಿ ನಡೀತಾ ಇದ್ದಾರೆ. ಅವರಲ್ಲಿ ಉತ್ಸಾಹ, ಉದ್ರೇಕ, ಗಾಬರಿ, ಗೊಂದಲ, ಎಲ್ಲ ಮನಸ್ಥಿತಿಗಳ ಹೊಯ್ದಾಟ ನಡೀತಾ ಇದೆ. ಇಂಥ ಮನಸ್ಥಿತಿಯಲ್ಲಿರುವ ಅಷ್ಟು ದೊಡ್ಡ ಜನಸಮೂಹವನ್ನು ನಡೆಸಿಕೊಂಡು ವಾಗ್ದತ್ತ ದೇಶಕ್ಕೆ ಹೋಗೋದು ಸುಲಭದ ಮಾತಾಗಿರಲಿಲ್ಲ. ಮಾರ್ಗ ಮಧ್ಯದಲ್ಲಿ ಏನೇನು ಸಂಭವಿಸಿತ್ತೋ, ಯಾವ್ಯಾವ ಸಮಸ್ಯೆಗಳು ಎದುರಾಗಬಹುದೋ ಮೋಶೆಗಂತೂ ತಿಳಿದೇ ಇರಲಿಲ್ಲ. ಈಗಷ್ಟೇ ಬಂದು ಕೆಂಪು ಸಮುದ್ರದ ಎದುರಿನಲ್ಲಿ ನಿಂತ್ಕೊಂಡಿದ್ದಾರೆ. ಮುಂದಿನ ದಾರಿ ಹೇಗೆ? ಆ ಪ್ರಶ್ನೆಗೆ ಅವನಲ್ಲಿ ಉತ್ತರ ಇರಲಿಲ್ಲ, ಆದರೆ ನಂಬಿಕೆ ಇತ್ತು. ಕುಯ್ಯುವ ಪೊದೆಯಲ್ಲಿ ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡಿದ್ದ ಮೋಶೆಗೆ ಒಂದು ಸತ್ಯ ಅರ್ಥವಾಗಿತ್ತು. ದೇವರ ಮಾತಿಗೆ ವಿಧೇಯನಾದರೆ ತನ್ನ ಕೈಯಲ್ಲಿರುವ ದೇವದಂಡವು ಊಹಿಸಲಾರದ ಅದ್ಭುತ ಕೃತ್ಯಗಳನ್ನು ನಡೆಸುತ್ತದೆ ಎಂದು ಅವನು ಅನುಭವದಿಂದ ತಿಳಿದಿದ್ದನು. ಇತ್ತ ಫರೋಹನ ವಿಚಾರಕ್ಕೆ ಬರೋಣ. ಅಲ್ಲಿಯವರೆಗೂ ಇಸ್ರಾಯೇಲರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಳ್ಳುತ್ತಿದ್ದ ಐಗುಪ್ತರಿಗೆ ಅವರೆಲ್ಲರೂ ಒಮ್ಮೆಲೆ ಹೊರಟು ಹೋದ ಪರಿಣಾಮ ನಿಧಾನವಾಗಿ ಅರಿವಾಗತೊಡಗಿತು. ಆಗ ಫರೋಹನು ರೌದ್ರವುಳ್ಳವನಾಗಿ ತನ್ನ 600 ರಥರಥಾಶ್ವಗಳೊಡನೆ ಇಸ್ರಾಯೇಲರನ್ನು ಹಿಂದಟ್ಟಿ ಹೊರಟನು. ಇಸ್ರಾಯೇಲರಿಗ ದೊಡ್ಡ ಸಂದಿಗ್ಧಕ್ಕೆ ಸಿಲುಕಿದ್ದಾರೆ. ಎದುರಿಗೆ ದಾಟಲಾಗದ ಕೆಂಪು ಸಮುದ್ರ, ಅಕ್ಕಪಕ್ಕ ಮರಳುಗಾಡು, ಹಿಂದೆ ಕ್ರೂರಿಯಾದ ಫರೋಹನ ಸೈನ್ಯ. ಎಂಥ ಶೂರನಿಗೆ ಆದರೂ ಎದೆ ನಡುಗುವ ಪರಿಸ್ಥಿತಿ. ಮೋಶೆಯ ಮಾತು ಕೇಳಿ ತಾವು ಕೆಟ್ಟೆವು ಎಂದು ಅವರು ತಲ್ಲಣಿಸಿದರು. ಯಹೋವನಿಗೆ ಮೊರೆ ಇಟ್ಟರು. ಮೋಶೆಯನ್ನು ವಿರೋಧಿಸಿ ಮಾತಾಡಿದರು. ಆಗ ಯಹೋವನು ಮೋಶೆಗೆ, ನೀನು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು, ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ಎಂದು ಹೇಳಿದನು. ದೇವರ ಈ ಆಜ್ಞೆಯು ಸಾಧಾರಣರ ಜ್ಞಾನಕ್ಕೆ ತರ್ಕರಹಿತವಾಗಿ ಕಾಣುತ್ತದೆ. ಆದರೂ ಅದರ ಫಲವನ್ನು ಅರಿತಿದ್ದ ಮೋಶೆಯು ದೇವರ ಆಜ್ಞೆಯನ್ನು ಶಿರಸಾ ಪಾಲಿಸುತ್ತಾನೆ. ಇದರ ಫಲಿತಾಂಶ ಊಹಿಸಲಾರದ ಅದ್ಭುತ. ಕೆಂಪು ಸಮುದ್ರವು ದೇವರ ಆಜ್ಞೆಗೆ ತಲೆಬಾಗಿ ಇಬ್ಭಾಗವಾಗುತ್ತದೆ. ಇದರ ಮತ್ತೊಂದು ಅದ್ಭುತವೆಂದರೆ ಅವರು ನಡೆದು ಹೋಗಲು ಅಲ್ಲಿ ಒಣ ನೆಲ ಕಾಣಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ದೇವರು ಮುಂದಾಲೋಚನೆಯುಳ್ಳ ಜ್ಞಾನಿಯೂ ಚಿಕ್ಕ ಚಿಕ್ಕ ವಿಷಯಗಳಲ್ಲಿಯೂ ಮುನ್ನೆಚ್ಚರಿಕೆ ವಹಿಸುವವನು ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಕ್ರಿಸ್ತಪೂರ್ವ 13ನೇ ಶತಮಾನದಲ್ಲಿ ನಡೆದ ಈ ಘಟನೆ ಈಗ ಸಾವಿರಾರು ವರ್ಷಗಳ ನಂತರ ನಮಗೆ ಏನು ಬೋಧಿಸ್ತಾ ಇದೆ? ಕರ್ತನಲ್ಲಿ ಪ್ರಿಯರೇ, ಹಿಂದಿನ ಎಲ್ಲ ಧ್ಯಾನಗಳಲ್ಲಿ ದೇವರು ಮನುಷ್ಯನ ಜೀವಿತದಲ್ಲಿ ಆಸಕ್ತಿಯುಳ್ಳವನಾಗಿದ್ದಾನೆ ಅಂತ ನೋಡಿದ್ದೀವಿ. ಆತನು ದೂರದಲ್ಲೆಲ್ಲೋ ಇಲ್ಲ, ನಮ್ಮ ಹತ್ತಿರದಲ್ಲೇ ಇದ್ದಾನೆ. ನಮ್ಮ ಕಷ್ಟದ ಕೂಗನ್ನು ಕೇಳಿಸಿಕೊಳ್ಳುತ್ತಾನೆ. ನಿಮ್ಮ ಪರಿಸ್ಥಿತಿಗಾಗಿ ಇತರರನ್ನು ದೂರುವುದನ್ನು ಬಿಟ್ಟು ಕರ್ತನ ಬಳಿ ನಿಮ್ಮ ಸಮಸ್ಯೆಯನ್ನು ತನ್ನಿರಿ. ದೀನನು ತನ್ನ ಮಾತಿಗೆ ವಿಧೇಯನೂ ಆದ ಮೋಶೆಯ ಮೂಲಕ ದೇವರು ಎಂತೆಂಥ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ ಎಂದು ಬೈಬಲ್ನಿಂದ ಓದಿ ತಿಳಿಯಿರಿ. ಮೋಶೆ ಪ್ರಾರ್ಥನೆ ಮಾಡಿದ ನಂತರ ಕರ್ತನು ಅವನಿಗೆ ಮುಂದೆ ಏನು ಮಾಡಬೇಕು ಎನ್ನುವ ಆಲೋಚನೆ ಹೇಳಿದನು. ಅದೇ ರೀತಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದ ನಂತರ ಆತನು ಯಾವ ಆಲೋಚನೆ ಕೊಡುತ್ತಾನೆಂದು ನೀವು ಸಹ ತಿಳಿದುಕೊಳ್ಳಬೇಕು. ಆತನು ಕೊಟ್ಟ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ದೇವರು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞಹೋಮಗಳಿಗೆ ಮೆಚ್ಚುವುದಿಲ್ಲ ಎಂದು ಬೈಬಲ್ ಹೇಳುತ್ತದೆ.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.